यदितं तव भक्तानाम् अस्मात् नृहरे हरे तदासु कार्यं करियज्ञ प्रलयर्कायि प्रभ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರ ಭಗವದ್ ಭಕ್ತರಿಂದ ಆದರದಿ ಕೇಳುವುದು ಆದರದಿ ಕೇಳುವುದು. ನಾವು ವಿರಾಟ ರೂಪವನ್ನ ನೋಡ್ತಾ ಬಂದಿದ್ದೀವಿ. ಈ ವಿರಾಟ ರೂಪ ಏನು ಅಂತ ನೋಡಿದ್ದೀವಿ. ಇದು ಎಷ್ಟು ಕಾಲ ಇರುತ್ತ ಈ ವಿರಾಟ ರೂಪ? ದೇವರು ಎಷ್ಟು ದೇವರ ರೂಪ ಯಾವತ್ತೂ ನಿಜವಾಗಿದ್ರು ಅವನು ಯಾವಾಗೆ ತೋರಿಸ್ತಾನೋ ಆವಾಗೆ ಕಾಣತ್ತ. ನಮ್ಗೆ ಕಾಣತ್ತಾದ್ರೆ ನಮ್ಗೆ ಕಾಣಲ್ಲ, ದೇವತೆಗಳು ಬ್ರಹ್ಮಾದಿ ದೇವತೆಗಳಿಗೆ ಕಾಣತ್ತ. ಎಷ್ಟು ಕಾಲ ಕಾಣತ್ತ ಅಂದ್ರೆ ಇಡೀ ಆ ಬ್ರಹ್ಮನನ್ನ ಈ ಬ್ರಹ್ಮಾಂಡದೊಳಗೆ ಅವನು ಸೃಷ್ಟಿ ಮಾಡಿದ್ದಾಗೆ ಆ ಬ್ರಹ್ಮಾಂಡಕ್ಕೆ ಆ ಬ್ರಹ್ಮಾಂಡ 14 ಲೋಕಗಳಿಗೆ ಆಧಾರವಾಗಿ ಇರಬೇಕು ಅಂತ ಆ ರೂಪವನ್ನ ಅವನು ತಾಳಿದ ಅಂತ. ಅಂದ್ರೆ ಹೊರಗೆ ಇರುವಂತ ರೂಪ, ಒಳಗೇನೂ ಇಲ್ಲ, ಹೊರಗೆ ಇದ್ದು ಧಾರಣೆ ಮಾಡುವಂತ ರೂಪ. ಈ ರೂಪ ಬ್ರಹ್ಮಾಂಡ ಒಂದು ನಾಶ ಆಗುವ ತನಕ ಆ ರೂಪದಿಂದ ಧಾರಣೆ ಮಾಡಿ ಪೋಷಣೆ ಮಾಡುತ್ತಾ ಈ ರೂಪ ಈ ಒಂದು ಲೋಕಗಳು ಲೋಕಗಳಲ್ಲಿ ಆಗುವಂತ ವ್ಯವಸ್ಥೆಗಳು ಆಗಲಿಕ್ಕೆ ಅಷ್ಟು ಕಾಲ ಇದ್ದ ಕಾರಣದಿಂದ ಇದಕ್ಕೆ ಮಹಾಕಾಲ ರೂಪ ಅಂತನೂ ಕರೀತಾರೆ ಈ ವಿರಾಟಕ್ಕೆ. ಸೊ ಒಳಗೆ ಇರುವಂತ ಬಿಂಬರೂಪ ಒಂದು ಆದರೆ ಹೊರಗೆ ಇದ್ದು ಆ ಕಾಲ ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ಒಂದು ಕರ್ಮಗಳು ಆಗತ್ತೆ. ಎಲ್ಲವೂ ಬರೋದು ಜೀವನದಲ್ಲಿ, ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ, ಕೆಲವರ ಜೊತೆಯಲ್ಲಿ ಪ್ರೀತಿ ಮಾಡ್ತೀವಿ, ಕೆಲವರ ಜೊತೆಯಲ್ಲಿ ದ್ವೇಷ ಮಾಡ್ತೀವಿ. ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ಕರ್ಮಗಳನ್ನ ದೇವರು ಮಾಡ್ತಾನೆ. ಇದು ವಿರಾಟ ರೂಪ, ಇದನ್ನ ತಿಳ್ಕೋಬೇಕು ನಾವು. ಯಾಕೆಂದ್ರೆ ಇದು ಕಾಲ ರೂಪ ಆಗತ್ತೆ ನಮ್ಮ ದೇಹದಲ್ಲಿ. ಅಂದ್ರೆ ಈ ದೇಹ ಎಷ್ಟು ತನಕ್ಕೆ ಇರುತ್ತೋ ಅಷ್ಟು ತನಕ ಈ ದೇಹದಲ್ಲಿ ಸ್ಮರಣೆ ಮಾಡ್ಕಾಗತ್ತೆ. ತಿರ್ಗಾನೂ ಒಂದು ದೇಹ ಬಂದಾಗೆ ಆವಾಗಲೂ ಆ ಸ್ಮರಣೆ ಅವನು ದೇವರು ಕೊಟ್ಟೆ ಕೊಡ್ತಾನೆ. ಸೊ ಹೀಗಿರುವಂತದ್ದು ಇಲ್ಲಿ ನೋಡೋವಾಗ ನಾವು ಹೃದಯಕ್ಕೆ ಬಂದೀವಿ. ಹೃದಯಕ್ಕೆ ಬಂದಾಗ ಹೃದಯ ಅಂಬೋದು ಆ ಒಂದು ಸ್ವರ್ಗ ಲೋಕಕ್ಕೆ ಆಧಾರವಾಗಿದೆ. ಸ್ವರ್ಗಲೋಕ, ಸ್ವರ್ಗಲೋಕ ಅಂದ್ರೆ ಸ್ವರ್ಗ ಸುರಾಧಿಪತಿ, ಸುರಲೋಕಕ್ಕೆ ಅಧಿಪತಿಯಾದಂತ ಇಂದ್ರ, ಇಂದ್ರನ ಜೊತೆಯಲ್ಲಿ ಇರುವಂತ ಆ ದೇವತಾ ಗಣಗಳು, ಎಲ್ಲ ದೇವತೆಗಳು ಅಲ್ಲಿ ಇರುವಂತ ಅಮರಾವತಿ ಪಟ್ಟಣ, ಅದನ್ನ ಈ ಒಂದು ದೇವರ ಆ ವಿರಾಟ ರೂಪ ತನ್ನ ಹೃದಯದಲ್ಲಿ ಧರಿಸಿದ್ದಾನೆ ಅಂತ. ಅಂದ್ರೆ ಹೃದಯವೇ ಭಗವಂತನ ಹೃದಯ, ಆ ಒಂದು ಹೃದಯ ಬಹೃತ್ತಂಬ ರೂಪದಿಂದ ಅವನು ಅದೇ ಆ ಎಂಟೈರ್ ಸುರಲೋಕ ಪೂರ ತುಂಬಿದ್ದಾನೆ. ಆ ಸುರಲೋಕಕ್ಕೆ ಆಧಾರವಾಗಿ ಇದ್ದಾನೆ ಭಗವಂತ. ಆಧಾರ ಅಂದ್ರೆ ಬರೀ ಫಿಸಿಕಲ್ ಆಧಾರ ಮಾತ್ರ ಇಲ್ಲ, ಅವರು ಅಲ್ಲಿ ಇಂದ್ರಾದಿ ದೇವತೆಗಳು ಮಾಡುವಂತ ಕರ್ಮ ಎಲ್ಲದಕ್ಕೇನು ಆಧಾರವಾಗಿ ಇದ್ದಾನೆ. ನಾವು ಅದನ್ನ ಹೇಗೆ ಚಿಂತನೆ ಮಾಡೋದು ಅಂದ್ರೆ ಅದು ಬೇರೆ ಇಲ್ಲ, ಅದನ್ನ ಮಿನಿಯೇಚರ್ ಫಾರ್ಮ್ ನಮ್ಮ ಹೃದಯದಲ್ಲಿ ಅಂದ್ರೆ ಸೆಂಟರ್ ಆಫ್ ದ ಬಾಡಿ, ಹಾರ್ಟ್ ಅಂತ ಯಾವ್ದನ್ನ ಕರಿತೀವೋ ಆ ಒಂದು ದೇಹ, ಸ್ವಲ್ಪ ವಕ್ಷಸ್ಥಲಕ್ಕೆ ಸ್ವಲ್ಪ ಕೆಳಗೆ ಇರುವಂತ ಹೃದಯ, ಹೃದಯ ಎಲ್ಲರಿಗೆ ಗೊತ್ತು. ಆ ಹೃದಯವನ್ನ ಮುಟ್ಟುಕೊಂಡು ಅಲ್ಲಿ ಒಂದು ಸೆಂಟರ್ ಭಾಗದಲ್ಲಿ, ಅಂದ್ರೆ ಹೃದಯ ಸೆಂಟರ್ಲಿ ಎಲ್ಲಿ ಇರುತ್ತೆ, ಸ್ವಲ್ಪ ಲೆಫ್ಟ್ ಆಗಿ ಇರುತ್ತಲ್ಲ ಅಂದ್ರೆ ಒಂದು ಗುರುತಿಗೆ ಹೇಳೋದು. ದ ಎಂಟೈರ್ ಸೆಂಟರ್ ಪೋರ್ಷನ್ ಅಂತ ನಾವು ತಕೊಳ್ಳೋದು, ಫಿಸಿಕಲ್ ಹಾರ್ಟ್ ಅಂತೂ ತಕೊಳ್ಳೋದಿಲ್ಲ ನಾವು ಲಿಟ್ರಲಿ. ಆ ಒಂದು ಪ್ರಾಂತದಲ್ಲಿ ನಾವು ಆ ದೇವರನ್ನ ಚಿಂತನೆ ಮಾಡೋದು. ಏನು ಪ್ರಯೋಜನ ಅಂದ್ರೆ ಹೀಗೆ ನಾವು ಚಿಂತನೆ ಮಾಡಿದ್ರೆ ಈ ಹೃದಯದಲ್ಲಿನು ದೇವರು ನಿಂತಿದ್ದಾನೆ, ಇಂದಾದಿ ದೇವತೆಗಳು ಇದ್ದಾರೆ. ಎಷ್ಟು ಜನ ಇದಾರಂದ್ರೆ ಅಷ್ಟು ಹೇಳ್ತಾರೆ 33 ಕೋಟಿ ದೇವತೆಗಳು. ಆಕ್ಚುಲಿ ದಾಸರಿ ಹೇಳೋದು 133,000 ಅಂತಾನು ಹೇಳ್ತಾರೆ. ಅಷ್ಟೂ ಜನರು ಇಲ್ಲೇ ಇದಾರಂತ ಅಂದಾದ ಮೇಲೆ ನಾವು ಇರೋದು ಅಂಬೋದು ಎಷ್ಟು ಮಟ್ಟಕ್ಕೆ ಸತ್ಯ ಆಗತ್ತೆ. ನಾವು ಒಂದು ತೃಣದಂತೆ, ಒಂದು ಒಂದು ಏನ್ ಹೇಳ್ತಾರ, ಅತೀ ಅಲ್ಪ ಪರಿಮಾಣದಲ್ಲಿ ಇರುವಂತ ಜೀವನೂ ಅಲ್ಲಿ ಇದೆ ಅಷ್ಟೇ. ಹಾಗಿರುವಾಗ ಇದು ಎಲ್ಲವೂ ನನ್ನದು ನನ್ನದು ತಿಳ್ಕೊಳ್ಳೋದು ಎಷ್ಟು ತಪ್ಪು ಅಂತ ಗೊತ್ತಾಗತ್ತೆ. ಅದಕ್ಕೆ ಈ ವಿರಾಟ ರೂಪ ಧ್ಯಾನವು ಅದಕ್ಕೆ ಹೊರಟಿದ್ದು. ಸೊ ದೇವರಲ್ಲಿ ಇದ್ದಾನೆ, ಇದು ಏನು ಮಾಡುತ್ತಾನೆ, ಅಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ವಿಶೇಷವಾಗಿ ಅದು ನೋಡಿದ್ದೀವಿ ನಾವು. ವಿಶೇಷವಾಗಿ ಆ ಇಂದ್ರ ಪದವಿಯಲ್ಲಿ ಇದ್ದು ಆ 3 ಲೋಕ ಈ ಭೂ ಭುವಸ್ವಹ ಅಂತ ಆ ಭೂಮಿ ಮತ್ತು ಅಂತರಿಕ್ಷ ಮತ್ತು ಈ ಸ್ವರ್ಗ ಈ ಮೂರನ್ನು ಆಳಬೇಕಂದ್ರೆ ಎಲ್ಲ ರೀತಿಯಿಂದಲೂ ಅವನು ಆ ನಿಯಮನೆ ಮಾಡಬೇಕು. ಈ ಒಂದು ಐಯೋಟ್ ಆಫ್ ಸ್ಪೇಸ್ ಇಲ್ಲಿ ಏನೇನಿದೆಯಲ್ಲ ಎಲ್ಲವನ್ನು ನಿಯಮನೆ ಮಾಡಬೇಕಂದ್ರೆ ಇಂದ್ರ ತನ್ನಿಂದ ಸಾಧ್ಯ ಅಲ್ಲ ಅಂತ ತಿಳ್ಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡಿದ. ಇಲ್ಲಿ ತನ್ನ ಒಳಗೆ ತನ್ನ ಹೃದಯದಲ್ಲಿ ಇರುವಂತ ಈ ಭಗವಂತ ಆ ಭಗವಂತನನ್ನ ಉಪೇಂದ್ರ ನಾಮಕ ಭಗವಂತನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಶಕ್ತಿ ಸಾಮರ್ಥ್ಯ ಇಂದ್ರನ ಮೂಲಕವಾಗಿ ಆ ಉಪೇಂದ್ರ ಆ ಒಂದು ನಿಯಮನ ಮಾಡ್ತಾನೆ. ಈ ಮೂರು ಲೋಕವನ್ನು ಅವನು ಮಾಡ್ತಾನೆ ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಸ್ವರ್ಗ ಅಂತ ಬಂದಾಗ ಇಂದ್ರನ ಕೆಲಸವನ್ನ ನಿರ್ವಾಹ ಮಾಡ್ತಾನೆ ಆರೋಪದಿಂದ. ಇದ್ರೂ ಈ ಪರ್ಟಿಕ್ಯುಲರ್ ಲೋಕ ಸ್ವರ್ಗ ಲೋಕಕ್ಕೆ ಅಂತ ಈ ಸ್ಥಾನ ಅನಾಹತ ಚಕ್ರ ಅಂತ ಹೇಳ್ತೀವಿ ಇದಕ್ಕೆ. ಈ ಸ್ಥಾನಕ್ಕೆ ಯಾರು ನಿಯಾಮಕ? ಅವನು ಪೂಜೆ ಮಾಡುವ ದೇವರ ರೂಪವೊಂದಿದ್ರೆ ಇಡೀ ಸ್ಥಾನ ಎಲ್ಲರೂ ಚಿಂತನೆ ಮಾಡುವಂತ ಎಲ್ಲರೂ ತಿಳ್ಕೊಳ್ಳಬೇಕಾದಂತ ರೂಪ ಯಾವುದು ಅಂದ್ರೆ ಸಂಕರ್ಷಣ ರೂಪ ಅಂತ ಹೇಳ್ತಾರೆ. ಸಂಕರ್ಷಣನ ಇಲ್ಲಿ ಚಿಂತನೆ ಮಾಡ್ತಾರೆ ಅಂತ ಹೇಳ್ತಾರೆ ಹೃದಯ ಕಮಲದಲ್ಲಿ. ಹೃದಯ ಕಮಲ ಅಂಬೋದು ಸ್ಥೂಲವಾದ ಪಿಕ್ಚರ್ ನಮ್ಮ ಎಲ್ಲರಿಗೇನು ಸ್ವಲ್ಪ ಗೊತ್ತಿರುತ್ತೆ. ಕಮಲದಂತೆ ಆ ಒಂದು ಅದು ಹೇಗಿರುತ್ತೆ ಅಂದ್ರೆ ದೇವರ ಚಿಂತನೆಯನ್ನ ನಾವು ಯಾವಾಗ ಜಕಾಲದಲ್ಲಿ ಎಲ್ಲಿ ಬೇಕಾದ್ರೆ ದೇವರ ಚಿಂತನೆಯನ್ನ ಒಳಗೆ ಮನಸ್ಸಲ್ಲಿ ಮಾಡಿದಾಗೆ ಆ ಕಮಲ ದೇವರನ್ನ ಸರಿಯಾದ ಚಿಂತನೆ ದೇವರನ್ನ ಪೂರ್ಣ ದೋಷರಹಿತ ಅಂತ ಚಿಂತನೆ ಮಾಡಿದಾಗೆ ಅದು ಅರಳತ್ತ ಅಂತ ಹೇಳ್ತಾರೆ. ಆ ಕಮಲ ಮುಗ್ಗು ಅಂತೆ ಅಧೋಮುಖವಾಗಿ ಇರುವಂತ ಕಮಲವನ್ನ ಆರಿಸಬೇಕು. ಯಾಕೆಂದ್ರೆ ದೇವರನ್ನ ಕೂಡಿಸ್ಬೇಕಂದ್ರೆ ನಾವು ನಮ್ಮ ನಮ್ಮ ಮನೆಯಲ್ಲಿ ಏನು ಪ್ರಕ್ರಿಯೆಯನ್ನ ಮಾಡ್ತೀವೋ ಅದನ್ನೇ ಇಲ್ಲಿನೂ ಮಾಡೋದು. ಏನು ಮಾಡ್ತೀವಿ ಮನೆಯಲ್ಲಿ ಮಾಡ್ಬೇಕಂದ್ರೆ ಆ ಮನೆಯಲ್ಲಿ ದೇವರ ಕೋಣೆಯನ್ನ ಆ ಒಂದು ಸ್ವಚ್ಛ ಮಾಡ್ತೀವಿ, ಸಾರಿಸ್ತೀವಿ, ಆ ಒಂದು ರಂಗವಲ್ಲಿ ಹಾಕ್ತೀವಿ. ಹಾಗೇನೆ ಇಲ್ಲಿನ್ನು ನಾವು ಆ ಮನಸ್ಸಲ್ಲಿ ಇರುವಂತ ಕೊಳೆಯನ್ನ ತೆಗೆದು ಹೇಗೆ ಸಾಧ್ಯ? ಮನೆಯಲ್ಲಿ ಸ್ನಾನ ಮಾಡೋದು ಹೇಗೆ ಸಾಧ್ಯ ಅಂದ್ರೆ ಅದಕ್ಕೆ ಪ್ರಾಣಾಯಾಮ ಮಾಡಿ ವಾಯುದೇವರನ್ನ ತಂದಿ, ವಾಯುದೇವರು ಇದ್ದಾರೆ ಅಂಬೋ ಚಿಂತನೆಯಿಂದ ಪ್ರಾಣಾಯಾಮ ಫಸ್ಟ್ ಮಾಡಿ ಅಂತ ಹೇಳ್ತಾರೆ. ಪ್ರಾಣಾಯಾಮ ಮಾಡುವಾಗ ವಾಯುದೇವರೇ ಎಲ್ಲವೂ ಮಾಡಿಸ್ತಾರೆ. ವಾಯುದೇವರೇ ಇದು ಪೂರಕ ರೇಚಕ ಪೂರಕ ಕುಂಭಕ ಮಾಡಿ ರೇಚಕ ಮಾಡುವಾಗ ಆ ಹೊರಗೆ ಗಾಳಿಯನ್ನ ಹಾಕಿದ ಹಾಗೆ ನಮ್ಮಲ್ಲಿ ಇರುವಂತ ಅವನ್ನ ಪ್ರಾರ್ಥನೆ ಮಾಡೋದು, ನಮ್ಮಲ್ಲಿ ಇರುವಂತ ಕಾಮ ಕ್ರೋಧ ಅಷ್ಟೇ ದೇವರನ್ನ ಪ್ರಾರ್ಥನೆ ಮಾಡುವ ಆ ಒಂದು ಒಂದು ಸ್ವಲ್ಪ ಕಾಲಕ್ಕೇನಾರು ಆ ರಾಗ ಕಾಮ ಕ್ರೋಧ ಮದ ಮೋಹ ದ್ವೇಷ ಇದೆಲ್ಲ ಬರದೇ ಇರಲಿ ಅಂತ ಆ ದೇವರನ್ನ ಪ್ರಾರ್ಥನೆ ಮಾಡಿ ಅದನ್ನ ಹೊರಗೆ ಹಾಕು ದೇವರೇ ಅಂತ ಪ್ರಾರ್ಥನೆ ಮಾಡಿ ರೇಚಕ ಮಾಡೋದು. ಹೇಗೆ ನಮ್ಮ ಮನೆಯನ್ನ ಆ ಕುಪ್ಪೆ ಎಲ್ಲ ಇರುತ್ತಲ್ಲ ಅದು ಹೊರಗೆ ಹಾಕ್ತೀವಲ್ಲ ಅದು ರೇಚಕ ಅಂತ ಅದನ್ನ ಹೊರಗೆ ಹಾಕಬೇಕು. ಆಮೇಲೆ ಪೂರಕ ಮಾಡಬೇಕಂದ್ರದು ಪೂರ್ತಿ ಆಗಬೇಕಂದ್ರೆ ಗೋಮಯದಿಂದ ಸಾರಿಸ್ತೀವಿ. ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ ವಾಯುದೇವರ ಸನ್ನಿಧಾನ ತಂದು ಅಲ್ಲಿ ಒಂದು ರಂಗೋಲಿ ಹಾಕಿ ಅಲ್ಲಿ ದೇವರನ್ನ ಹೇಗೆ ಕೂಡಿಸ್ತೀವೋ ಹಾಗೆ ಆ ಒಂದು ಪೂರಕ ಪೂರ್ತಿಯಾಗಿ ವಾಯು ಅಂದ್ರೆ ಲಕ್ಷ್ಮಿ ಬಂದೇ ಬರ್ತಾರೆ ಆ ವಾಯುದೇವರಿಂದ ತುಂಬಿಸಿಕೊಳ್ಳಬೇಕು ನಾವು. ಸೊ ಅಲ್ಲಿ ತುಂಬಿದಾಗೆ ಆ ಕಮಲ ಪೂರ್ತಿಯಾಗಿ ಅರಳತ್ತಂತ. ಅರಳಿದ ಕಮಲದಲ್ಲಿ ಆ ದೇವರನ್ನ ಆ ಒಂದು ಕುಂಭಕ ಅಂದ್ರೆ ಆ ಒಂದು ಕಲಶವನ್ನ ಪೂರ್ಣ ಕುಂಭವನ್ನ ಇಡಬೇಕು. ಆ ಕಲಶವನ್ನ ದೇವರನ್ನ ಆ ಇಲ್ಲ ಕಲಶ ಅಂದ್ರೆ ಬೇರೆ ಏನು ಇಲ್ಲ, ದೇವರ ಕಲೆಗಳು ಅಂದ್ರೆ ಒಂದೊಂದು ರೂಪದಿಂದ ಅವನು ಮಾಡುವಂತ ಒಂದೊಂದು ವ್ಯಾಪಾರಗಳು ಎಲ್ಲಾ ಕಲೆಗಳಿಂದಲೂ ಕೂಡಿದ ಒಂದೇ ಏಕ ವ್ಯಕ್ತಿ ಭಗವಂತ. ಅವನನ್ನ ಅಲ್ಲಿ ತಂದು ನಿಲ್ಲಿಸೋದು ಮಾಡ್ತೀವಿ. ಸೊ ಅಲ್ಲಿ ಮಾಡುವಾಗ ಇನ್ನೊಂದು ಹೇಳ್ತಾರೆ, ಫಸ್ಟ್ ಏನು ಬಂತು ಕುಪ್ಪೆ ಎಲ್ಲ ಹೊರಗಡೆ ಹಾಕಬೇಕು ಅಂದ್ರೆ ಏನು ಕುಪ್ಪೆ ಅಂದ್ರೆ ಇದು ಮಾತ್ರ ಪ್ರತಿ ದಿವಸವೂ ಸೂರ್ಯೋದಯ ಕಾಲದಲ್ಲಿ ಮಾಂದೇಹ ಅಂಬೋ ರಾಕ್ಷಸ ಬರ್ತಾನೆ, ಆ ರಾಕ್ಷಸ ಬಂದು ಆ ಸೂರ್ಯನಿಗೆ ಅಡ್ಡ ಮಾಡ್ತಾನೆ, ಹೀಗೆ ಕಥಾ ರೂಪದಿಂದ ಇದೆಲ್ಲ ಕೇಳಿದೀವಿ. ಆಕ್ಚುಲಿ ಆ ಸೂರ್ಯ ಅಂಬೋದು ನಮ್ಮ ಒಳಗೆ ಇರುವಂತ ಸೂರ್ಯಮಂಡಲ. ಆ ಸೂರ್ಯಮಂಡಲದಿಂದ ನಾವು ಜಪ ಮಾಡುವ ದೇವರ ಚಿಂತನೆ ಮಾಡ್ಲಿಕ್ಕೆ ಅಡ್ಡಿಯಾಗೆ ನಮ್ಮಲ್ಲೇ ಇರುವಂತ ಕಾಮಕ್ರೋಧಿಗಳು ಇರತ್ತಲ್ಲ, ಅವನೇ ಆ ಮಾಂದೇಹ ಆಗ್ತಾನೆ. ಅವನ ಮಾಂದೇಹ ರಾಕ್ಷಸನನ್ನ ಕೊಲ್ಲಕ್ಕೆ ನಮ್ಗೆ ಶಕ್ತಿಯೇ ಇಲ್ಲ. ಆದ ಕಾರಣದಿಂದ ಆ ಮಾರುತನ ವಾಯುದೇವರಿಂದ ನಾವು ಪೂರಕ ತುಂಬಿಸಿಕೊಂಡ ಆ ಗಾಳಿ ಇದೆಲ್ಲ ಪೂರಕದಿಂದ ಅವರ ಒಂದು ಅನುಗ್ರಹ, ಅವರನ್ನ ಬೇಡಿಕೊಂಡು ನಮ್ಮನ್ನ ನಾವು ರಕ್ಷಣೆ ಮಾಡಬೇಕು. ಮಾಂದೇಹ ರಾಕ್ಷಸ ಇದಾನಂದ್ರೆ ಅವನು ನಮ್ಮನ್ನ ಹಾಳು ಮಾಡ್ಬಿಡ್ತಾನೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಮ್ಗೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ. ಆದ ಕಾರಣದಿಂದ ಆ ಒಂದು ಮುಖ್ಯಪ್ರಾಣ ಆ ಪೂರಕದಲ್ಲಿ ಆ ಮುಖ್ಯಪ್ರಾಣನ ಗಟ್ಟಿಯಾಗಿ ಹಿಡ್ಕೊಂಡ್ ಬಿಡೋದು. ಶ್ವಾಸ ಮಾಡುವಾಗ ಆ ಶ್ವಾಸದಲ್ಲಿ ವಾಯುದೇವರೇ ತುಂಬಿದ್ದಾರೆ ಅಂತ ನೆನಪು ಮಾಡಿಕೊಂಡು ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡಾಗೆ ಭಾವನೆ. ಆ ಒಂದು ಯೂಶ್ಲಿ ಹೇಳ್ತಲ್ಲ, ಕೋತಿಯ ಬಾಲನ್ನ ಹಿಡ್ಕೊಂಡು ಅದು ಎಲ್ಲೆಲ್ಲಿ ಹೋಗ್ತಾ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾನೆ. ಹಾಗೆ ಆ ಒಂದು ಕರ್ಕಟೇಶ್ವರ ನ್ಯಾಯ ಅಂತ ಹೇಳ್ತಾರೆ, ನ್ಯಾಯ ಇಲ್ಲಿ ವ್ಯವಸ್ಥೆ ರಕ್ಷಿತ ಇಲ್ಲ. ಆ ತರ ನಾವು ಅವ್ರನ್ನ ಹಿಡ್ಕೊಂಡು ಬಿಟ್ರೆ ನಮ್ಗೆ ರಕ್ಷಣೆ ಆಗತ್ತೆ. ಅವ್ರ ಮೂಲಕವಾಗಿ ಈ ಮಾಂದೇಹ ರಾಕ್ಷಸನನ್ನ ಕೊಂದು ಹಾಕೋದು ಅಂದ್ರೆ ಹೊರಗೆ ಕಳಿಸೋದು. ನಮ್ಮಲ್ಲಿ ಇರುವಂತ ಇಂಟರ್ನಲ್ ಎನಿಮೀಸ್, ನಮ್ಗೆ ಹೊರಗೆಯಿಂದ ಬರೋದಕ್ಕಿಂತ ಒಳಗೆಯಿಂದ ಬರುವಂತ ಶತ್ರುಗಳೇ ನಮ್ಗೆ ಜಾಸ್ತಿ. ಇನ್ನೊಬ್ಬರನ್ನ ನಾವು ತಿದ್ದಬೇಕಾದ ಅವಶ್ಯಕತೆ ಇಲ್ಲ, ಫಸ್ಟ್ ನಮ್ಮನ್ನ ನಾವು ತಿದ್ದುಕೋಬೇಕು. ಅದಕ್ಕೆ ಈ ಕಾಮ ಕ್ರೋಧ ಲೋಭ ಮಾತ್ಸರ್ಯನ್ನ ನಾವು ಬಿಡಬೇಕಂದ್ರೆ ಅಂತ ಒಂದು ಮಾಂದೇಹ ಅಂಬೋದನ್ನ ಅಥವಾ ಪಾಪ ಪುರುಷ ಅಂತಾನು ತಕೊಳ್ಳಿ. ಪಾಪ ಪುರುಷನನ್ನ ನಾಭಿ ಕೆಳಗಡೆ ನಾಭಿಯಲ್ಲಿ ಶೋಷಣೆ ಮಾಡಿ ಇಲ್ಲಿ ತರ್ತೀವ, ಅವನನ್ನು ಹೃದಯಕ್ಕೆ ತಂದು ದಹನ ಮಾಡೋದು, ದಹನ ಮಾಡುವಂತ ಕ್ರಿಯೆ. ಇಲ್ಲಿ ದಹನ ಮಾಡುವಂತ ಕ್ರಿಯೆಯನ್ನ ಸಂಕರ್ಷಣ ಮೂರ್ತಿ ಮಾಡ್ತಾನೆ. ಇಲ್ಲಿ ಯಾರು ನಾವು ನೋಡಿದ್ದೀವಿ, ಈ ಒಂದು ಪ್ರದೇಶಕ್ಕೆ ಈ ಸ್ವರ್ಗಸ್ಥಾನ ಸ್ವರ್ಗಕ್ಕೆ ಆಧಾರವಾದಂತ ನಮ್ಮ ಹೃದಯ, ಸ್ವರ್ಗಕ್ಕೆ ಆಧಾರವಾದಂತ ನಾರಾಯಣ ಹೃದಯ ನಮ್ಮ ಹೃದಯದಲ್ಲಿ ಇದ್ದಾನೆ, ನಿಂತಿದ್ದಾನೆ. ಅವನು ತನ್ನ ಹೃದಯವನ್ನ ಇಟ್ಟು ಇಲ್ಲೇ ನಿಂತಿದ್ದಾನೆ. ಅಲ್ಲಿ ಇರುವಂತ ನಿಯಾಮಕ ರೂಪ ಸಂಕರ್ಷಣ ಅಂತ ನೋಡಿದ್ದೀವಿ. ಆ ಸಂಕರ್ಷಣ ರೂಪ ಭಗವಂತ ಇದನ್ನ ಈ ಒಂದು ಮಾಂದೇಹವನ್ನ ಸುಡ್ತಾನಂತ ಬರುತ್ತೆ. ಅಲ್ಲಿ ಬರವಾಗಿ ಹೇಳ್ತಾರೆ ರುದ್ರನಾಮಕನಾಗಿ ಇದ್ದು ಸುಡ್ತಾನಂತ ಬಂದ್ರೆ ರುದ್ರ ಸುಡ್ತಾರ ಅಂದ್ರೆ ರುದ್ರನಾಮಕನಾಗಿ ರುದ್ರನಲ್ಲಿ ಇದ್ದು ಅವನೇ ರುದ್ರ ಶಬ್ದ ವಾಚ್ಯರ ಇದ್ದು ಆ ಒಂದು ಸಂಹಾರ ಮಾಡ್ತಾನೆ. ಅವನೇ ನಮ್ಮ ಹೇಗೆ ಸಂಹಾರ ಮಾಡ್ತಾನಂದ್ರೆ ನನ್ನ ದೇಹದಲ್ಲಿ ಇದ್ದು ಅವನ ಸಂಹಾರ ಮಾಡುವಂತ ರೀತಿ ಬೇರೆ, ನಿಮ್ಮ ದೇಹದಲ್ಲಿ ಇದ್ದು ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ಏನೇನು ನಿಮ್ಮ ಅನುಸಂಧಾನಕ್ಕೆ ತಕ್ಕಂತೆ ಅಲ್ಲಿ ಯಾವ ಎಂತ ಲೆವೆಲ್ ಅವನು ಸಂಹಾರ ಮಾಡಬೇಕು ಅಷ್ಟನ್ನ ತೆಗಿತಾನೆ. ಸೊ ಅದಕ್ಕೆ ಇಲ್ಲಿ ಹೇಳುವಾಗ ಹೇಳ್ತಾರೆ ಪ್ರಾಜ್ಞ ನಾಮಕ ರುದ್ರ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಜ್ಞ ಅಂದ್ರೆ ನಮ್ಮಲ್ಲಿ ಇರುವಂತ ನಮ್ಮ ಬಿಂಬಮೂರ್ತಿ. ಇದು ಹೇಗಿರದ ಅಂದ್ರೆ ಒಂದು ಪದ್ಮ. ಈ ಪದ್ಮ ನಾವು ಅದನ್ನ ಕಂಪ್ಲೀಟ್ ಆಗಿ ಅರಳಿಸಿದಾಗ ಆ ಕಮಲದ ಆ ದಳಗಳೆಲ್ಲ ಸೇರುವ ಜಾಗೆಗೆ ಆ ಒಂದು ಕರ್ಣಿಕ ಅಂತ ಕರೀತಾರೆ. ಆ ಕರ್ಣಿಕೆಯಲ್ಲಿ ಮುಲೇಶ ಎಂಬ ರೂಪದಿಂದ ಭಗವಂತನೇ ನಿಂತಿದ್ದಾನೆ. ಆಮೇಲೆ ಆ ಒಂದು ಸೆಂಟ್ರಲ್ಲಿ ಒಂದು ಸ್ವಲ್ಪ ಎತ್ತರವಾಗಿ ಸ್ವಲ್ಪ ಕಾಣಿಸುತ್ತೆ ಅಗ್ಗ ಭಾಗ ಅಂತ, ಎಲ್ಲಾ ಪೆಟಲ್ಸ್ ಸೇರುವ ಭಾಗ ಮೂಲೇಶ ಆದ್ರೆ ಅದಕ್ಕೆ ಮೇಲೆ ಸ್ವಲ್ಪ ಪೀಠದಂತೆ ಇರುತ್ತೆ. ಕಮಲದಲ್ಲಿ ನೋಡಿದ್ರೆ ಆ ಪೀಠದಲ್ಲಿ ಇರುವಂತ ಮೂರ್ತಿಯನ್ನ ಅಗ್ರೇಶ ಅಂತ ಕರೀತಾರೆ. ಮತ್ತು ಇಡೀ ತಾವರೆ ಅರಳಿದ ತಾವರೆ ಹೂ ಇದ್ದಾಗ ಆ ಪ್ರದೇಶ ಎಲ್ಲ ವ್ಯಾಪ್ತವಾಗಿರುವಂತ ಭಗವಂತನ ರೂಪವನ್ನ ಪ್ರಾದೇಶ ಅಂತ ಕರೀತಾರೆ. ಹೀಗೆ ದೇವರು ಮೂರು ರೂಪದಿಂದ ಇಲ್ಲಿ ಇರ್ತಾನಂತ. ಸೊ ಇಲ್ಲಿ ಸಂಕರ್ಷಣ ಮೂರ್ತಿಯನ್ನ ಇಲ್ಲಿ ನಿಯಾಮಕ ಇದು ಇಡೀ ಪ್ರಾದೇಶ ಮೂಲೇಶ ಅಗ್ರೇಶ ಈ ಮೂರು ರೂಪಗಳಿರುತ್ತೆ. ಇಲ್ಲಿ ಸಂಕರ್ಷಣ ರೂಪಿಯಾಗಿ ಇದ್ದು ಭಗವಂತ ಏನು ಮಾಡ್ತಾನಂದ್ರೆ ಆ ಒಂದು ಮಾಂದೇಹ ಅಂಬೋ ರಾಕ್ಷಸನನ್ನ ಅದನ್ನ ಸುಟ್ಟು ಹಾಕ್ತಾನಂತ. ಹಾಕಿದ್ರೂ ಕ್ಷಣ ಕ್ಷಣಕ್ಕೆ ನಾವು ತಪ್ಪು ಮಾಡ್ತಾ ಇರುವಾಗ ಇಟ್ ಅಕ್ಯುಮುಲೇಟ್ಸ್. ಸೊ ತಿರುಗಾನು ನೆಕ್ಸ್ಟ್ ಡೇನು ಅವನು ಬರ್ತಾನೆ. ಅವನಿಗೆ ಅವನಿಗೇನೋ ಕಂಪ್ಲೀಟ್ ಆಗಿ ಸಾವು ಯಾವಾಗ ಅಂದ್ರೆ ನಮ್ಮ ಬ್ರಹ್ಮಕಲ್ಪ ಆಗೋ ತನಕ ಅವನ ಸಾಧನೆಯನ್ನು ಆಗ್ಬೇಕು. ಒಂದು ರೂಪದಿಂದ ಹೋಗ್ತಾನೆ, ಇನ್ನೊಂದು ರೂಪ ಬರ್ತಾನೆ. ಆವಾಗ ಏನಾಗತ್ತೆ ಅಂದ್ರೆ ದಿನಾಗ್ಲೂ ನಾವು ಪ್ರಾರ್ಥನೆ ದೇವರನ್ನ ಹೃದಯ ಕಮಲದಲ್ಲಿ ಪ್ರಾರ್ಥನೆ ಮಾಡ್ಬೇಕಂದ್ರೆ ಯಾವಾಗ ಪ್ರಾರ್ಥನೆ ಮಾಡಿದ್ರು ದೇವರ ಅದನ್ನ ಆ ಒಂದು ರಾಕ್ಷಸನ್ನ ಒಂದು ರೂಪ ಅಂದ್ರೆ ಅವನ ಕೊಂದ ಹಾಕ್ತಾನಂದ್ರೆ ಏನತ್ತ ಅಲ್ಲಿ ಹೋಗಿ ಒಂದು ಕತ್ತಿ ಇಟ್ಟುಕೊಂಡು ಅವನನ್ನ ಕೊಂದ ಹಾಕ್ತಾನ ಇಲ್ಲ. ಅವನಿಂದ ನಡೆಯುವ ನಮ್ಮ ಪ್ರಾರಬ್ಧಕ್ಕೆ ತಕ್ಕಂತೆ ಅವನನ್ನ ರಾಕ್ಷಸನನ್ನ ಪ್ರೇರಿಸಿ ಆ ಕೆಟ್ಟ ಕರ್ಮ ನಮ್ಮ ಮನಸ್ಸಲ್ಲಿ ಒಂದು ಮಾತ್ಸರ್ಯ, ದ್ವೇಷ, ಒಂದು ಹೊಟ್ಟೆಗಿಚ್ಚು ಇದೆಲ್ಲ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಲ್ಲಿ ಬರುತ್ತಲ್ಲ, ಅದು ಆಗದಂತೆ ಸುಟ್ಬಿಡ್ತಾ ಅಂದ್ರೆ ಆ ದೈತ್ಯ ಅಲ್ಲಿ ಇದ್ದೇ ಇರ್ತಾನೆ. ಇದ್ರನು ಅವನಿಗೆ ನಮ್ಗೆ ಕೆಟ್ಟ ರೀತಿಯಾಗಿ ಈ ಮಾತ್ಸರ್ಯ ಯಾರನ್ನ ನೋಡ್ತೀವಿ, ಅಯ್ಯೋ ಅವ್ರು ಎಷ್ಟು ದುಡ್ಡಿದೆ ನಮ್ಗೆ ಇಲ್ವೇ ಇಲ್ಲ ಅಂತ ಒಂದು ಫೀಲಿಂಗ್ ಬರದೇ ನಿಲ್ಸಿಬಿಡ್ತಾನೆ. ಓ ಅವ್ರಿಗೆ ದುಡ್ಡು ಇದೆ ಅಷ್ಟೇ ಬರ್ತ, ನನಗೆ ಇಲ್ಲ ಅಂಬೋ ಒಂದು ಅಸೂಯೆ ಬರದೆ ಅವನನ್ನ ನಿಲ್ಲಿಸಿಬಿಡ್ತಾನೆ. ಬರೀ ಇ ಬಿಕಮ್ ಜಸ್ಟ್ ವಿಟ್ನೆಸ್ ಫಾರ್ ಎವ್ರಿಥಿಂಗ್, ಹಾಗೆ ದೇವರು ಮಾಡ್ತಾನ. ಸೊ ಇಲ್ಲಿ ಇಲ್ಲಿ ಅನಾಹತ ಚಕ್ರ, ಇಲ್ಲಿ ಇನ್ನು ಯಾರ್ಯಾರಿದ್ದಾರೆ ಅಂದ್ರೆ ಇಲ್ಲಿ ಅಷ್ಟ ದಳದಲ್ಲಿ ಅಷ್ಟ ದಿಕ್ಪಾಲಕರು ಇರ್ತಾರೆ ಅಂತ ಹೇಳ್ತಾರೆ. ಅಷ್ಟ ದಿಕ್ಪಾಲಕರು ಇರ್ತಾರೆ ಮತ್ತು ಮರುತುಗಳು ಇಲ್ಲೇ ಇರ್ತಾರೆ, ಸಪ್ತ ಮರುತುಗಳು ವಿಶೇಷವಾಗಿ ಇರ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬರುವಂತ ಸ್ಥಾನ ಬಂದು ಉರಸ್ಸು ಸ್ಥಾನ ಆಗತ್ತೆ. ಉರಸ್ಸಲ್ಲಿ ಇದು ಅನಾಹತ ಚಕ್ರ ಆಯಿತು, ಆಮೇಲೆ ಉರಸ್ ಸ್ಥಾನದಲ್ಲಿ ಅದು ಯಾವುದಕ್ಕೆ ಆಶಯವಾಗಿದೆ ಅಂದ್ರೆ ಊರ್ಧ ಲೋಕ ಕೊಡ್ತಾ ಬಂದಿದ್ದೀವಿ, ಭುವಃ ಆಯ್ತು ಸ್ವರ್ಗಲೋಕ ಆಯ್ತು, ಇದು ಬರೋದು ಮಹರ್ಲೋಕ ಅಂತ ಆಗತ್ತೆ. ಮಹರ್ಲೋಕದಲ್ಲಿ ನೆಕ್ಸ್ಟ್ ಧ್ಯಾನ ಮಾಡಬೇಕು. ಮಹರ್ಲೋಕದಲ್ಲಿ ಯಾರಿದ್ದಾರೆ ಅಂದ್ರೆ ಮಹರ್ಲೋಕದಲ್ಲಿ ವಿಶೇಷವಾಗಿ ರುದ್ರದೇವರ ಸ್ಥಾನ ಆಗತ್ತೆ. ಆ ರುದ್ರದೇವರು ಮಹರ್ಲೋಕದಲ್ಲಿ ಇದ್ದಾರೆ. ಇಲ್ಲಿ ಆ ಮಹರ್ಲೋಕಕ್ಕೆ ಆಶ್ರಯವಾಗಿ ಆ ಭಗವಂತನ ಉರಸ್ಸು, ಒಂದು ಉರಸ್ಸು ಅಂದ್ರೆ ವಕ್ಷಸ್ಥಲ, ವಕ್ಷಸ್ಥಲ ಭಗವಂತನ ವಕ್ಷಸ್ಥಲ ಅದಕ್ಕೆ ಆಧಾರವಾಗಿ ಇರುವಂತದ್ದು. ಇಲ್ಲಿ ದೇವರ ಒಂದು ಕಮಲವನ್ನ ಚಿಂತನೆ ಮಾಡ್ತಾರೆ. ಇಲ್ಲಿ ಎಲ್ಲ ಕಡೆನೂ ಕಮಲ ಹಾಕೊಂಡಿರ್ತಾರೆ, ಇಲ್ಲಿ ಒಂದು ಕಮಲವನ್ನ ಚಿಂತನೆ ಮಾಡ್ತಾರೆ. ಈ ಮಹರ್ಲೋಕದಲ್ಲಿ ಆ ರುದ್ರದೇವರು ಏನ್ ಮಾಡ್ತಾರಂದ್ರೆ ಆ ಒಂದು ತನ್ನದೇ ಆದಂತ ಅವರು ಅಲ್ಲಿ ನರಸಿಂಹದೇವರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ, ವಿಶೇಷವಾಗಿ ನರಸಿಂಹದೇವರ ಉಪಾಸನೆಯನ್ನ ಮಾಡ್ತಾರೆ. ಅಂದ್ರೆ ಅಲ್ಲಿ ಹಿಂದೆ ಹೇಳುವಂತ ರೀತಿಯಿಂದ ಇಲ್ಲಿನ ಅವರು ಪೂಜೆ ಮಾಡುವಂತ ತಮ್ಮ ಅಂತರಂಗ ಸಾಧನೆ, ತಮ್ಮ ಆ ಒಂದು ಮಹರ್ಲೋಕವನ್ನ ನಿಯಮನೆ ಮಾಡ್ಲಕ್ಕೆ. ಮಹರ್ಲೋಕ ಅಂದ್ರೆ ಎಲ್ಲಿ ಬರುತ್ತೆ ಸ್ವರ್ಗತನ ಕೇಳಿದ್ ಮಹರ್ಲೋಕ ಎಲ್ಲಿ ಬರುತ್ತೆ ಅಂದ್ರೆ ಮಹರ್ಲೋಕ ಅಂಬೋದು ಈ ಒಂದು ಹುಟ್ಟು ಸಾವು ಅಂಬೋ ಒಂದು ಸೈಕಲ್ ಇರೋವಾಗ ನಾವು ಹೋಗುವಂತ ಅಂದ್ರೆ ಸ್ವರ್ಗ ಹೋಗಿ ತಿರ್ಗಾ ಈ ಭೂಮಿಯಲ್ಲಿ ಹುಟ್ಟಬೇಕು ಅಂದ್ರೆ ಯಾವುದೇ ಮನೆ ಇರಲಿ ತಿರ್ಗಾ ನಾವು ಈ ಭೂಮಿಯಲ್ಲಿ ಹುಟ್ಟಬೇಕಂದ್ರೆ ಆ ಸ್ವರ್ಗವೇ ಕೊನೆ ಸ್ಥಾನ. ಸ್ವರ್ಗ ದಾಟಿ ಮಹರ್ಲೋಕಕ್ಕೆ ಹೋಗೋದೇ ಇಲ್ಲ ನಾವು. ಸ್ವರ್ಗದಿಂದ ಆ ಒಂದು ಪುಣ್ಯ ಸ್ವರ್ಗದಲ್ಲಿ ಎಷ್ಟು ಸುಖ ಸಿಕ್ಕಬೇಕು, ಅದು ಸ್ವರ್ಗ ಅಂದ್ರೂ ಈ ಇಂದ್ರಾದಿಗಳು ಇರುವಂತ ಆ ಅಮರಾವಳಿಗೆ ಹೋಗೋದಿಲ್ಲ. ಇಂದ್ರನ ಆಳ್ವಿಕೆಗೆ ಸಂಬಂಧಪಟ್ಟ ದೈತ್ಯ ಇಲ್ಲದೆ ಇರುವಂತ ಆ ಒಂದು ಸುಖವಾಗಿ ಸುಖ ಸಿಕ್ಕುವಂತ ಒಂದು ಚಿಕ್ಕ ಪ್ರದೇಶ, ಡಿಫರೆಂಟ್ ಸ್ವರ್ಗಗಳು ಉಂಟು, ಅದಕ್ಕೆ ಹೋಗಿ ಬರ್ತೀವಿ ಅಷ್ಟೇ ಹೊರತು ಇಂದ್ರನ ಸಭೆ ಅಮರಾವತಿ ಪಟ್ಟಣಕ್ಕೆ ಅಂತೂ ಹೋಗೋದೇ ಇಲ್ಲ ನಾವು. ಸೊ ಇಲ್ಲಿ ಹೀಗೇ ನಡೀತಾ ಇರೋ ಹಾಗೆ ನಮಗೆ ನಮ್ಮ ಪ್ರಾರಬ್ಧದಿಂದ ಈ ಭೂಮಿಯಲ್ಲಿ ಹುಟ್ಟೋದು ಅಂಬೋ ಕರ್ಮ ಯಾವಾಗ ನಿಲ್ಲತ್ತು ಅಂದ್ರೆ ಹುಟ್ಟೋದು ಅಂದ್ರೆ ಮನುಷ್ಯನಾಗೆ ಅಂತ ಮಾತ್ರ ಅಲ್ಲ, ಆ ಒಂದು ಹುಳ ಗಿಡ ಈ ತರ ಹುಟ್ಟುತ್ತೀವಿ ಅಲ್ಲ, ಅನೇಕ ಯೋನಿಗಳಿಂದ ಅಂದ್ರೆ ಒಂದು ದೇಹವನ್ನ ತಾಳಿ ಹಿಂದೆ ಮಾಡಿದ್ದನ್ನ ಮರೆತು ಹೊಸ ದೇಹದಲ್ಲಿ ತಿರುಗಾ ಬರ್ತೀವಲ್ಲ, ಅದೆಲ್ಲ ಅದಕ್ಕೆ ಬೇಕಾದ ಕರ್ಮ ಎಲ್ಲ ಹೋದ ಮೇಲೆ ಮೋಕ್ಷ ಸಿಕ್ಕೋದಿಲ್ಲ. ಮೋಕ್ಷಕ್ಕೆ ಬ್ರಹ್ಮಕಲ್ಪ ಆಗೋ ತನಕ ವೇಟ್ ಮಾಡ್ಬೇಕು. ಆವಾಗ ಏನಾಗತ್ತೆ, ಈ ಕರ್ಮಗಳೆಲ್ಲ ಆದ ಮೇಲೆ ಎಲ್ಲಿ ಹೋಗ್ತೀವಿ ಅಂದ್ರೆ ಮಹರ್ಲೋಕಕ್ಕೆ ಹೋಗ್ತೀವಿ. ಆ ಲೋಕವನ್ನ ಇಲ್ಲಿ ಹೇಳ್ತಾರೆ. ಈ ಮಹರ್ಲೋಕದಲ್ಲಿನೂ ಈ ಮಹರ್ಲೋಕಕ್ಕೆ ಹೋದವರು ತಿರುಗಾ ಭೂಮಿಗೆ ಬರೋದೇ ಇಲ್ಲ, ತಿರುಗಾ ಒಂದು ದೇಹವತಾಯಿ ಭೂಮಿಗೆ ಬರೋದಿಲ್ಲ. ಅಂದ್ರೆ ಋಷಿ ಮುನಿಗಳು ಮಹರ್ಲೋಕಕ್ಕೆ ಹೋಗಿ ತಿರುಗಾ ಭೂಮಿಗೆ ಬರಬಹುದು, ಅದೇ ದೇಹದಿಂದಲೇ ಬರ್ತಾ ತಿರುಗಾ ಹುಟ್ಟಿ ಬರೋದಿಲ್ಲ. ಅಲ್ಲಿ ಹೋದವರಿಗೆ ಮಹರ್ಲೋಕಕ್ಕೆ ಹೋದವರಿಗೆ ತಿರುಗಾ ಈ ಭೂಮಿಯಲ್ಲಿ ಹೊಸ ದೇಹ ತೊಟ್ಟು ಹುಟ್ಟು ಅಂಬೋದು ಅವ್ರಿಗೆ ಇಲ್ಲ. ನಾರದಾದಿಗಳು ಎಲ್ಲಿ ಬೇಕಾದ ಸಂಚಾರ ಮಾಡ್ತಾರೆ, ಅದೇ ದೇಹದಿಂದ ಹೋಗಿ ಬರ್ತಾರೆ, ಹಾಗೆ ಹೋಗಿ ಬರ್ತಾರೆ. ಹೊತ್ತು ನಮ್ಮಂತವರಿಗೆ ನಾವು ಈ ಕರ್ಮ ಮುಗಿದ ಮೇಲೆ ಮಹರ್ಲೋಕಕ್ಕೆ ಹೋದಾಗೆ ಆ ಮಹರ್ಲೋಕವು ದೊಡ್ಡದಾಗಿರುತ್ತೆ. ಮಹರ್ಲೋಕದಲ್ಲಿ ವಿಶೇಷವಾಗಿ ರುದ್ರದೇವರು ಇದ್ದಾರೆ ಅಂತ ನೋಡಿದ್ದೀವಿ. ಈ ರುದ್ರದೇವರು ಈ ಮಹರ್ಲೋಕವನ್ನ ನಿಯಮನ ಮಾಡ್ಲಕ್ಕೆ, ಅಂದ್ರೆ ಮಹರ್ಲೋಕವನ್ನ ನಿರ್ವಾಹ ಮಾಡ್ಲಕ್ಕೆ ವಿಶೇಷವಾಗಿ ನರಸಿಂಹದೇವರನ್ನ ಸ್ಮರಣೆ ಮಾಡ್ತಾರ. ಮತ್ತು ನಿಯಾಮಕ ರೂಪ ಎರಡನ್ನೂ ನೋಡ್ತಾ ಬಂದೀವಿ. ಅಲ್ಲಿ ಇರುವಂತ ಲೋಕಪಾಲಕ ಯಾರು, ಆ ಲೋಕಕ್ಕೆ ಇನ್ಚಾರ್ಜ್ ಯಾರು? ನಾವು ಯಾವಾಗ್ಲೂ ಹಾಗೆ ತಾನೆ, ಯಾವುದೇ ಒಂದು ಊರಿಗೆ ಹೋದ್ರೂ, ನ್ಯೂಯಾರ್ಕ್ ವಾಷಿಂಗ್ಟನ್ ಹೋದ್ರೆ ವೈಟ್ ಹೌಸ್ ನೋಡೋದು ಅಂತ, ವೈಟ್ ಹೌಸ್ ನೋಡಿದ್ರೆ ವಾಷಿಂಗ್ಟನ್ ನೋಡಾಯ್ತು ಅಂತ ಅರ್ಥ. ಹಾಗೇನೆ ಆ ಒಂದು ಪ್ರಾಂತ್ಯಕ್ಕೆ ಯಾರು ನಾಯಕ, ಯಾರು ಹೂ ಇಸ್ ದಟ್ ರೂಲರ್ ಅಂತ ತಿಳ್ಕೋಬೇಕು. ಬಿಕಾಸ್ ರೂಲರ್ ಹೇಗಿರ್ತಾನ, ಜನ ಪ್ರಜಾವು ಹಾಗೆ ಇರ್ತಂತ ನಿಯಮ, ಸಾಧಾರಣ ನಿಯಮ ಅದು. ಸೊ ಇಲ್ಲಿ ನಿಯಾಮಕ, ಅಲ್ಲಿ ಯಾರು ಲೋಕಪಾಲಕ ಯಾರು ಅಂದ್ರೆ ರುದ್ರದೇವರು ಅಂತ ತಿಳ್ಕೊಂಡೀವಿ. ಆ ಲೋಕಪಾಲಕ, ಆ ಲೋಕಪಾಲನೆಗೆ ಯಾರಿಗೆ ಯಾರಿಗೆ ಅವನು ಉಪಾಸನೆ ಮಾಡ್ತಾನಂತ, ಯಾರಿಗೆ ಉಪಾಸನೆ ಮಾಡ್ತಾನಂತ ತಿಳ್ಕೊಂಡ್ರೆ ಯಾರು ಅಂದ್ರೆ ನರಸಿಂಹದೇವರು ಅಂತ ತಿಳ್ಕೊಂಡೀವಿ. ಮತ್ತು ಎಂಟೈರ್ ಮಹರ್ಲೋಕವನ್ನ ನಿಯಮನೆ ಮಾಡುವಂತ ರೂಪ ಯಾವುದು? ರುದ್ರದೇವರು ಪೂಜೆ ಮಾಡುವಂತ ರೂಪ ಯಾವುದು? ಇಡೀ ಲೋಕವನ್ನ ನಿಯಮನೆ ಮಾಡುವಂತ ಭಗವಂತ ರೂಪ. ರುದ್ರದೇವರು ಪೂಜೆ ಮಾಡುವಂತ ರೂಪ ನರಸಿಂಹ ರೂಪ. ಇಡೀ ಮಹರ್ಲೋಕಕ್ಕೆ ನಿಯಾಮಕ ರೂಪ ಹರಿ ಎಂಬ ರೂಪದಿಂದ ಇಲ್ಲಿ ನಿರ್ವಾಹ ಮಾಡ್ತಾನ. ಅದಕ್ಕೆ ನರಹರಿ ಅಂತನೂ ನಾವು ಹೇಳ್ತೀವಿ. ಸೊ ಎರಡು ಆಲ್ಮೋಸ್ಟ್ ಒಂದೇ ಆಗತ್ತೆ. ಸೊ ಹರಿ ರೂಪದಿಂದ ಇಲ್ಲಿ ಮಾಡ್ತಾನೆ ಮಹರ್ಲೋಕವನ್ನ. ಇಲ್ಲಿ ಅನೇಕ ದೇವತೆಗಳಿದ್ದು ಭಗವಂತನನ್ನ ಸ್ತುತಿ ಸ್ತೋತ್ರಗಳು ಮಾಡ್ತಾರ. ಇದಾದ ಮೇಲೆ ಜಯ ಜಯ ಅಂದೇ ಭಗವಂತನ ಜಯ ಶಬ್ದದಿಂದ ಕೊಂಡಾಡ್ತಾ ಇರ್ತಾರಂತ. ಇದು ಆದ ಮೇಲೆ ಮಹರ್ಲೋಕ ಆದ ಮೇಲೆ ನೆಕ್ಸ್ಟ್ ಬರೋದು ಬಂದು ಜನಲೋಕ ಅಂತ. ಈ ಜನಲೋಕ ಎಂತದ್ದು? ಜನಲೋಕ ಎಂತದ್ದು ಅಂದ್ರೆ ಹೇಳ್ತಾರೆ, ಜನಲೋಕ ಎಂಬುದು ನಮ್ಮ ಎಲ್ಲಿ ಬರುತ್ತೆ, ಜನಲೋಕಕ್ಕೆ ಭಗವಂತನ ಕಂಠ ಪ್ರದೇಶ. ಭಗವಂತನನ್ನ ಒಂದು ಆಕಾರ ಪುರುಷಾಕಾರದಲ್ಲಿ ವಿರಾಟ ಪುರುಷನಾಗಿ ನಿಲ್ಲಿಸಿದ್ರೆ ಆ ಜನಲೋಕ ಎಲ್ಲಿ ಅಂತ ಚಿಂತನೆ ಮಾಡೋದು? ಚಿಂತನೆ ಮಾಡ್ಲಿಕ್ಕೆ ಒಂದು ಸ್ಥಳ ಬೇಕಲ್ಲ ನಮ್ಗೆ. ಸುಮ್ಮನೆ ಮಹರ್ಲೋಕ ಜನಲೋಕ ಅಂದ್ರೆ ಚಿಂತನೆ ಮಾಡ್ಲಿಕ್ಕೆ ಸ್ಥಳ ಏನು ಅಂದ್ರೆ, ನಮ್ಮ ದೇಹವೇ ತಕೊಂಡ್ರೆ ನಮ್ಮ ದೇಹದಲ್ಲಿ ಕಂಠ, ಆ ಒಂದು ಕುತ್ತಿಗೆ ಇದೆಲ್ಲ, ಆ ಕುತ್ತಿಗೆ, ಆ ನಮ್ಮ ಕುತ್ತಿಗೆಯಲ್ಲಿ, ಕುತ್ತಿಗೆ ಹೊರಗೆ ಕುತ್ತಿಗೆ ಒಳಗೆ ಅಲ್ಲಿ ಭಗವಂತ, ಆ ಜನಲೋಕ ಭಗವಂತನ ವಿರಾಟ ರೂಪನ ಕಂಠಸ್ಥಾನ ಕುತ್ತಿಗೆ ಸ್ಥಾನ ಅಲ್ಲೇ ಇದಂತ. ಅಲ್ಲಿ ಅವನು ಈ ಕುತ್ತಿಗೆ, ನಮ್ಮ ಕುತ್ತಿಗೆಯಲ್ಲಿ ದೇವರ ಕುತ್ತಿಗೆ ಇದೆ, ನಮ್ಮ ಕುತ್ತಿಗೆ ಹೊರಗೇನು ಆಧಾರವಾಗಿ ದೇವರ ಕುತ್ತಿಗೆಯೇನೇ ಇದೆ. ಆ ದೇವರ ಕುತ್ತಿಗೆ ಈ ಒಂದು ಜನಲೋಕಕ್ಕೆ ಆಧಾರವಾಗಿ ಇದೆ ಅಂತ ಹೇಳ್ತಾರೆ. ಜನಲೋಕದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ, ಈ ಜನಲೋಕದ ಆಧಾರ, ಜನಲೋಕದಲ್ಲಿ ಯಾರಿದೆ? ಇಲ್ಲಿ ರುದ್ರರಾಯ್ತು. ರುದ್ರರಾದ ಮೇಲೆ ಇಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಹೇಳ್ತಾರೆ, ಸ್ವಲ್ಪ ವ್ಯತ್ಯಾಸ ಅಂತಿಲ್ಲ. ಇಲ್ಲಿ ನೆಕ್ಸ್ಟ್ ಬರೋದು ಶೇಷದೇವರನ್ನೇ ಹೇಳ್ಬೇಕು. ಶೇಷದೇವರು ಇಲ್ಲಿ ಆ ಒಂದು ಲೋಕಪಾಲಕರಾಗಿ ಶೇಷದೇವರೇ ಇದ್ದಾರೆ. ಶೇಷದೇವರೇ ಲೋಕಪಾಲಕರಾಗಿ ಇದ್ದಾರೆ ಅವರು. ಇದರನ್ನು ಇಲ್ಲಿ ವಿಶೇಷವಾಗಿ ರುದ್ರನ ಮೂರು ರೂಪಗಳನ್ನೇ ಹೇಳ್ತಾರೆ. ಅಂದ್ರೆ ಮಹರ್ಲೋಕದಲ್ಲಿ ಒಂದು ರುದ್ರ ಆದ್ರೆ ಆ ಕುತ್ತಿಗೆ ಪ್ರದೇಶದಲ್ಲಿ ಇನ್ನೊಂದು ರುದ್ರ, ಅಂದ್ರೆ ರುದ್ರನ ಮೂರು ಮುಖಗಳನ್ನ ಹೇಳ್ತಾರೆ. ವೈಕಾರಿಕ, ತೈಜಸ, ತಾಮಸ ಅಂತ ಮೂರು ಮುಖಗಳ ಮಾಡಿದ್ರೆ ಮೂರು ಸ್ಥಾನದಲ್ಲಿ ರುದ್ರದೇವರಿದ್ದಾರಂತೆ. ಎಲ್ಲಿ? ಮಹರ್ಲೋಕ ಅಂಬೋ ನಮ್ಮ ವಕ್ಷಸ್ಥಲದಲ್ಲಿ ಇದ್ದಾರೆ, ಮತ್ತು ನಮ್ಮ ಕಂಠದಲ್ಲಿ ಇದ್ದಾರೆ, ಮತ್ತು ನಮ್ಮ ಭ್ರೂ ಮಧ್ಯದಲ್ಲಿ. ಈ ತರ ಮೂರು ಸ್ಥಾನದಲ್ಲಿ ರುದ್ರದೇವರು ಅಲ್ಲಿ ನಿಂತಿದ್ದಾರಂತ. ಸೊ ಅದು ಜತೆಯಲ್ಲಿ ಮಹರ್ಲೋಕದಲ್ಲಿ ರುದ್ರ ಅಂತ ಆದ ಮೇಲೆ ಇಲ್ಲಿ ಜನಲೋಕದಲ್ಲಿ ಆ ರುದ್ರನ ಜತೆಯಲ್ಲಿ ಅಲ್ಲಿ ಶೇಷದೇವರು ನಿಂತಿದ್ದಾರೆ ಅಂತ ಹೇಳ್ತಾರೆ. ಈ ಶೇಷದೇವರು ವಿಶೇಷವಾಗಿ ಅಲ್ಲಿ ಪೂಜೆ ಮಾಡುವಂತ ರೂಪ ಯಾವುದು ಅಂದ್ರೆ ವಾಮನ ರೂಪ, ದಧಿ ವಾಮನ ರೂಪವನ್ನ ವಿಶೇಷವಾಗಿ ಪೂಜೆ ಮಾಡುತ್ತಾರೆ. ಮತ್ತು ಇಲ್ಲಿ ಇರುವಂತ ಈ ಜನಲೋಕಕ್ಕೆ ನಿಯಾಮಕ ರೂಪ ಯಾವುದು? ಎರಡೆರಡು ನೋಡ್ತಾ ಬಂದಿ, ಒಂದು ಪೂಜಾ ರೂಪ, ಒಂದು ನಿಯಮನ ಮಾಡುವಂತ, ಎಲ್ಲರನ್ನೂ ನಿಯಮನ ಮಾಡುವಂತ ರೂಪ ಯಾವುದು ಅಂದ್ರೆ ಅಲ್ಲಿ ಲಕ್ಷ್ಮೀನಾರಾಯಣ ರೂಪ ಅಂತ ಹೇಳ್ತಾರೆ. ನಾವು ಉಳಿದದನ್ನ ನೆಕ್ಸ್ಟ್ ಕ್ಲಾಸ್ಲಿ ಕಂಟಿನ್ಯೂ ಮಾಡೋಣ. ಅಂಬೋಲಿ ಕೃಷ್ಣ ಅರ್ಪಣಮಸ್ತು.